ಸಂಧಿ ಅದನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಈ ಒಂದು ಬಹಳ ಯುನೀಕ್ ಉದಾಹರಣೆಯನ್ನು ಎಕ್ಸಾಂಪಲ್ ಕೊಟ್ಟು ಜಗನ್ನಾಥಾಸ್ ಇದ್ದಾರೆ. ಹಾಗೆ ನಾವು ಸ್ವತಂತ್ರ ಅಸ್ವತಂತ್ರ ಭಾವನೆಗಳನ್ನು ಇಟ್ಕೊಂಡಾಗ ಯಾರಾದ್ರೆ ಅಹಂಕಾರದಿಂದ ದೇವರನ್ನು ಲೆಕ್ಕ ಮಾಡದೇ ಇದ್ದರೆ ದೇವರು ಅವ್ರಿಗೆ ಇವೆನ್ಚುಯಲ್ ಆಗಿ ತಲೆ ಮೇಲೆ ಮುಟ್ತಾನಂತ ಹೇಳ್ತೀರಿ ಹೇಳ್ತಾ ಇದ್ರು ನಮ್ಮ ತಂದೆಯವರು. ಹಾಗೆ ಯಾರಾದ್ರೂ ವಂಶ ಬಾಗಲು ಬೆಳೆಯ ಕಂಡಿದು 20ನೇ ಪದ್ಯ ಬಿಂಬ ಪ್ರತಿಬಿಂಬ ಸಂಧಿ ಇಲ್ಲ ಬಿಂಬೋಪಾಸನ ಸಂಧಿಯಲ್ಲಿ ಅಲ್ಲಿ ಹೇಳುವಂತಹದ್ದು, ವಂಶ ಬಾಗಲು ಬೆಳೆಯ ಕಂಡು ನರಾಂಶದಲ್ಲಿ ಶೋಭಿಪುದು ಬಾಗದ ವಂಶ ಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ ಕಂಸಮದ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸೆ ಭವಗುಣದಿಂದ ಬಂಧಿಸುವ ಅಂತೇಳಿ ಇಲ್ಲಿ ಯುನೀಕ್ ಉದಾಹರಣೆ ಒಂದು. ಅಷ್ಟೇ ಅಲ್ಲದೆ ಈ ಗುಣ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಒಂದು ಗುಣ ಅಂದ್ರೆ ಸ್ವಭಾವ, ಇಲ್ಲ ಗುಣ ಅಂದ್ರೆ ಸತ್ವರಜಸ್ತಮ ಗುಣಗಳು, ಇಲ್ಲ ಗುಣ ಅಂದ್ರೆ ಹಗ್ಗ. ಹಗ್ಗಕ್ಕೂ ಗುಣ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಗುಣ ಅಂದ್ರೆ ಹಗ್ಗ. ಇಲ್ಲಿ ವಂಶ ಅಂದ್ರೆ ಬಿದಿರು. ಸೊ ಆ ವಂಶ ಬಾಗಲು ಅಂದ್ರೆ ಬೆಂಡ್ ಆಗಿರೋದು. ಸೊ ಅದು ಹೇಗೆ ಅಂತ ಹೇಳಿದ್ರೆ ಬಾಗೋದು ಬಾಗದೇ ಇರೋದು ಅಂತೇಳಿ, ಬಾಗೋದು ಅಂತ ಹೇಳಿದ್ರೆ ದಟ್ ವಿಚ್ ಬೆಂಡ್ಸ್ ಅದಕ್ಕೆ ಬಾಗಿದೆ, ಇದು ಚೆನ್ನಾಗಿ ಬಾಗಿದೆ ಅಂದ್ರೆ ಚೆನ್ನಾಗಿ ಬೆಂಡ್ ಆಗಿ ಇದೆ ಅಂತೇಳಿ, ಇದು ಬಾಗಲಿಲ್ಲ ಅಂದ್ರೆ ಬೆಂಡ್ ಆಗಿಲ್ಲ ಅಂತೇಳಿ. ಸೊ ಬಾಗಲು ಅಂತ ಹೇಳಿದ್ರೆ ಚೆನ್ನಾಗಿ ಅದು ಸೊಟ್ಟಾಗಿ ಬಗ್ಗಿ ಇದ್ದರೆ, ಬಾಗಲು ಬಗ್ಗಿ ಇದ್ದರೆ ವಂಶ ಬಿದಿರು ಚೆನ್ನಾಗಿ ಬಗ್ಗಿ ಇದ್ದರೆ ಬೆಳೆಯ ಕಂಡು, ಬೆಳೆಯ ಅಂದ್ರೆ ಇನ್ನು ಅದು ಬೆಳೆಯೇ ಅಂತ ಹೇಳಿದ್ರೆ ಬೆಳೆದಿರತಕ್ಕಂತ ಬಿದಿರು. ಸೊ ಬೆಳೆಯೇ ಅಂದ್ರೆ ಬೆಳೆದಿರುವಾಗ ವಂಶ ಬಾಗಲು ಬೆಳೆಯೇ ಅಂದ್ರೆ ಅದು ಬೆಂಡ್ ಆಗಿಯೇ ಗ್ರೋ ಆಗಿದೆ ಅಂದ್ರೆ ದ ಗ್ರೋತ್. ನಾವು ಜೀವನದಲ್ಲಿ ಕೂಡ ವಿನಮ್ರ ಭಾವದಿಂದ ಇದ್ದು ಜ್ಞಾನದಲ್ಲಿ ಬೆಳಿಬೇಕು. ಬೆಳೆಯೋದು ಎಲ್ಲಿ ಬೆಳಿಬೇಕು? ಜ್ಞಾನದಲ್ಲಿ ಬೆಳಿಬೇಕು. ಸೊ ಅದಕ್ಕೆ ವಂಶ ಬಾಗಲು ಅಂದ್ರೆ ವಂಶ ಬಿದಿರು ಬಾಗಲು ಬೆಂಡ್ ಆಗಿರುವಾಗ ವಂಶದಂತೆ ನಮ್ಮ ವಂಶ ಅಂದ್ರೆ ನಾವು ಒಳ್ಳೆ ಸದ್ವಂಶದಲ್ಲಿ ಹುಟ್ಟಿದವರು, ಅವರು ವಂಶದಲ್ಲಿ ಹುಟ್ಟಿದಂತಹ ವಂಶಜನು ಅವನು ಬಾಗಲು ವಿನಮ್ರ ಭಾವದಿಂದ ಬಗ್ಗಿ ಇದ್ದರೆ ಬೆಳೆಯೇ, ಹಾಗೆ ಆ ಬಿದಿರು ಬೆಳೆಯತ್ತೆ ಗ್ರೋ ಆಗತ್ತೆ. ಇವನು ಬೆಳೀತಾನೆ ಅಂದ್ರೆ ಜ್ಞಾನದಲ್ಲಿ ಬೆಳಿತಾನೆ, ವೃದ್ಧಿಯನ್ನು ಪಡಿತಾನೆ, ಜ್ಞಾನ ವೃದ್ಧಿಯನ್ನು ಪಡಿತಾನೆ. ಅದು ಕಂಡು ಅದು ನೋಡಿಬಿಟ್ಟು ನರಾಂಶದಲ್ಲಿ ಶೋಭಿಪುದು ಅಂತೇಳಿ. ನರಾಂಶದಲ್ಲಿ ಅಂದ್ರೆ ನರ ಜನರು, ಅಂಶ ಅಂತ ಹೇಳಿದ್ರೆ ಅವರು ಮನುಷ್ಯರ ಭುಜ, ಅಂಶ ಅಂದ್ರೆ ಭುಜ ಅಂತ, ನರಾಂಶ ಅಂತ ಏನು, ನರಾಂಶದಲ್ಲಿ ಶೋಭಿಪುದು. ಇಲ್ಲಿ ಒಂದು ವಿಧವಾದ ಶ್ಲೇಷ, ಪನ್ ಅಂತೀವಲ್ವ ಇಂಗ್ಲಿಷ್ ನಲ್ಲಿ, ಪನ್ ಅಂತ ಹೇಳಿ ಶ್ಲೇಷ. ನರಾಂಶದಲ್ಲಿ ಶೋಭಿಪುದು ಅಂದ್ರೆ ಮನುಷ್ಯರು ಅದನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡು ಹೋಗ್ತಾರೆ. ಸೊ ಆ ಬಿದಿರು ಅವರ ಭುಜವನ್ನು ಅಲಂಕರಿಸತ್ತೆ, ಭುಜದ ಮೇಲೆ ಏರಿ ಕೂಡತ್ತೆ, ಅವರು ಅದನ್ನು ತಾವು ಭುಜದ ಮೇಲೆ ಏರಿ ಕೂಡಿಸ್ಕೊಳ್ತಾರೆ. ಅಂದ್ರೆ ಜನಗಳೆಲ್ಲರೂ ಕೂಡ ಹಾಗೆ ವಿನಮ್ರ ಭಾವದಿಂದ ಇರುವ ಜ್ಞಾನಿಯನ್ನು ಕಂಡು ಅವರು ತಮ್ಮ ಭುಜದ ಮೇಲೆ ಏರಿಸ್ಕೊಡ್ತಾರೆ. ಅಂದ್ರೆ ಏನು, ಅವ್ರಿಗೆ ಬಹಳ ಎತ್ತರಕ್ಕೆ ಏರಿಸ್ತಾರೆ, ನಮ್ಮ ತಲೆ ಮೇಲೆ ಏರಿಸ್ಕೊಳ್ಳೋದಂತೆ, ನಮ್ಮ ಭುಜದ ಮೇಲೆ ಏರಿಸ್ಕೊಳ್ಳೋದ್ರೆ ಅವರನ್ನು ಮೇಲೆ ಇರ್ತಾರೆ, ದೇ ಪುಟ್ ದೆಮ್ ಇನ್ ಎ ಹೈ ಪೆಡೆಸ್ಟಲ್. ಸೊ ಈ ವಿಧವಾಗಿ ಯಾರಾದರೆ ವಿನಮ್ರ ಭಾವದಿಂದ ಇರುವ ಜ್ಞಾನಿಯನ್ನು ಕೊಂಡು ಮನುಷ್ಯರೆಲ್ಲ ಕೂಡ ತಮ್ಮ ಭುಜದ ಮೇಲೆ ಏರಿಸ್ಕೊಳ್ತಾರೆ. ಹಾಗೆ ಆದ್ರೆ ಆ ಬೆಂಡ್ ಆಗಿರುವಂತಹ ಬಗ್ಗಿರುವಂತಹ ಆ ಬಿದಿರನ್ನು, ಅಂದ್ರೆ ಬಿದಿರು ಅಂದ್ರೆ ದೊಡ್ಡ ಬ್ರಾಂಚ್ ಆಫ್ ಎ ಟ್ರೀ ತರ, ಹಾಗಿರುವುದನ್ನು ಅವರು ತಮ್ಮ ಪಲ್ಲಕ್ಕಿಯಾಗಿ ಆಂದೋಲಿಕ ಮಾಡಿಕೊಂಡು, ಇಲ್ಲ ಪಲ್ಲಕ್ಕಿಯನ್ನು ಮಾಡಿಕೊಂಡು ಆ ಪಲ್ಲಕ್ಕಿಯನ್ನು ತಮ್ಮ ಭುಜದ ಮೇಲೆ ಎತ್ತುಕೊಂಡು ಆ ಪಲ್ಲಕ್ಕಿಯಲ್ಲಿ ದೇವರನ್ನು ಕೂಡಿಸಿರ್ತಾರೆ. ಆ ಪಲ್ಲಕ್ಕಿಯನ್ನು ಭಗವಂತ ಹೇಗೆ ಆದರೆ ಆ ಪಲ್ಲಕ್ಕಿಯನ್ನು ಕೂಡ್ತಾನೆ, ಪಲ್ಲಕ್ಕಿಯಲ್ಲಿ ದೇವರನ್ನು ಕೂಡಿಸ್ತಾರೆ, ಆ ಪಲ್ಲಕ್ಕಿಯನ್ನು ತಮ್ಮ ಭುಜದ ಮೇಲೆ ಏರಿಸ್ಕೊಳ್ತಾರೆ. ಹೀಗೆ ಜ್ಞಾನಿಗಳ ಬಗ್ಗೆ ವಿನಮ್ರ ಭಾವದಿಂದ ಬಗ್ಗಿ ಇರುವ ವ್ಯಕ್ತಿ ಅವನಲ್ಲಿ ಭಗವಂತನ ಸನ್ನಿಧಾನವೂ ಚೆನ್ನಾಗಿರುತ್ತೆ. ಅಂತಹ ವ್ಯಕ್ತಿಯನ್ನು ಜನರೆಲ್ಲರೂ ಕೂಡ ತಮ್ಮ ಭುಜದ ಮೇಲೆ ಏರಿಸಿಕೊಂಡು ಅವನು ಸತ್ಕಾರ ಮಾಡ್ತಾರೆ, ಮರ್ಯಾದೆ ಮಾಡ್ತಾರೆ, ಮೇಲಕ್ಕೆ ಏರಿಸ್ತಾರೆ, ಎಷ್ಟೋ ಒಂದು ಅವರ ಕಾಲ ಮೇಲೆ ಬಿಡ್ತಾರೆ, ಅವರನ್ನು ಉಚ್ಚ ಸ್ಥಾನದಲ್ಲಿ, ಮೇಲಿನ ಸ್ಥಾನದಲ್ಲಿ ಇರ್ತಾರೆ ಜನಗಳು. ಹಾಗೆ ಇರುತ್ತೆ ಅಂದ್ರೆ ಇದನ್ನು ಹೇಳುವುದರ ಮೂಲಕವಾಗಿ ಹಾಗೆ ನಾವು ಬಗ್ಗಿ ಇರಬೇಕು ಅಂದ್ರೆ ವಿನಮ್ರ ಭಾವದಿಂದ ಜ್ಞಾನಿಗಳಿಗೆ ನಾವು ಎರಗಿ ಇದ್ದರೆ ನಮಗೆ ಜನಗಳು ಎರಗಿ ಇರ್ತಾರೆ. ಆವಾಗ ದೇವರು ನಮ್ಮನ್ನು ಒಲಿತಾನೆ, ಹಾಗೆ ದೇವರು ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ನರಾಂಶದಲ್ಲಿ ಇನ್ನೊಂದು ನರಾಂಶದಲ್ಲಿ ಸೋವಿಬಹುದು ಅಂದ್ರೆ ಅಂತಹ ನರರ ಅಂಶ ಅಂದ್ರೆ ಅವರು ನಿರಂಶ ಜೀವರಾದರೂ ಕೂಡ ಆ ನರರು ಅಂತಹ ವ್ಯಕ್ತಿ ನರ ಅಂಶದಲ್ಲಿ ಅಂದ್ರೆ ಆ ವ್ಯಕ್ತಿ ತಾನು ತನ್ನ ಯೋಗ್ಯತೆಗೆ ತಕ್ಕಂತೆ ಆ ಶೋಭೆಯನ್ನು ಪಡಿತಾನೆ, ಪ್ರಕಾಶವನ್ನು ಪಡಿತಾನೆ, ಅವನು ಮೋಕ್ಷದ ದಾರಿಯಲ್ಲಿ ಹೋಗ್ತಾನೆ. ಭಗವಂತ ಅವನನ್ನು ಒಂದು ಉಚ್ಚ ಸ್ಥಾನದಲ್ಲಿ ಇರ್ತಾನೆ, ಅಂದ್ರೆ ಜನರಲ್ಲೆಲ್ಲರೂ ಕೂಡ ಅವನಿಗೆ ಕೀರ್ತಿ ಬರುವಂತೆ ಮಾಡ್ತಾನೆ. ಹಾಗೆ ನರಾಂಶದಲ್ಲಿ ಶೋಭಿಬಹುದು. ಭಾಗದ ವಂಶ ಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ ಅಂತ ಹೇಳಿ. ಡೊಂಬ ಅಂತ ಹೇಳಿದ್ರೆ ರೋಪ್ ವಾಕರ್, ಟೈಟ್ ರೋಪ್ ವಾಕರ್ ಅಂತ ಕರಿತೀವಲ್ವ, ಈ ಜಿಮ್ನಾಸ್ಟಿಕ್ಸ್ ತರ ಮಾಡೋನ ಟ್ರಿಕ್ಸ್, ಮ್ಯಾಜಿಕ್ ಟ್ರಿಕ್ಸ್ ಎಲ್ಲ ಮಾಡ್ತಾನೆ. ಅವನು ಏನು ಮಾಡ್ತಾನೆ, ಯಾವ್ದಾದ್ರು ಒಂದು ಬಿದಿರು ಸ್ಟ್ರೀಟ್ ಆಗಿದ್ರೆ ಅಂದ್ರೆ ಬ್ಯಾಂಬು ಸ್ಟಿಕ್ಸ್ ಅಂತಾರಲ್ಲ, ಇಲ್ಲ ಅಂತ ಬ್ರಾಂಚಸ್, ಇಫ್ ಬ್ರಾಂಚ್ ಇಸ್ ವೆರಿ ಸ್ಟ್ರೈಟ್ ಅದು ಅವನಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವನು ಅದರ ಮೇಲೆ ತಾನು ಏರಿ ಅದರ ಮೇಲೆ ನಡಿಲಕ್ಕೆ ಆಗತ್ತೆ, ಅವನಿಗೆ ದಾರಿ ಆಗತ್ತೆ. ಸೊ ಅವನೇನು ಮಾಡ್ತಾನೆ, ಡೊಂಬ ಅಂತ ಹೇಳಿದ್ರೆ ಹಾಗೆ ಮಾಡುವವನು ಟೈಟ್ ರೋಪ್ ವಾಕರ್, ಅವನೇನು ಮಾಡ್ತಾನೆ ಆ ವಂಶವನ್ನು ಅಂದ್ರೆ ಆ ಬಿದಿರನ್ನು, ಆ ಕಟ್ಟಿಗೆಯನ್ನು, ಆ ಸ್ಟಿಕ್ ಅನ್ನು, ದೊಡ್ಡ ಕಟ್ಟಿಗೆ ಇಲ್ಲ ಬ್ರಾಂಚ್ ಆಫ್ ದ ಟ್ರೀ, ಅದನ್ನು ತಗೊಂಡು ಅದು ಬೆಂಡ್ ಆಗದೇ ಇರತ್ತೆ, ಬಾಗದೇ ಇರತ್ತೆ, ಓಹೋ ದಿಸ್ ಇಸ್ ಗುಡ್ ಫಾರ್ ನನ್ನ ಟ್ರಿಕ್ ಮಾಡಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂತಹ ಬಿದಿರ ಇರುವ ಸ್ಟಿಕ್ಸ್ ತಗೊಂಡು ನಾಲ್ಕು ಕಡೆ, ನಾಲ್ಕು ಮೂಲೆಗೆ ನಾಲ್ಕನ್ನು ಕಟ್ಟಿಬಿಟ್ಟು ಅದಕ್ಕೆ ಹಗ್ಗ ಕಟ್ತಾನೆ. ಗುಣ ಪಾಶ ಹಗ್ಗ, ಹಿ ಟೈಸ್ ದ ರೋಪ್ಸ್ ಟು ದ ಟಾಪ್ ಆಫ್ ದಿ, ಆ ಬಿದಿರಿನ ಮೇಲೆ ಭಾಗಕ್ಕೆ ಆ ಹಗ್ಗವನ್ನು ಕಟ್ಟಿ ಆ ಬಿದಿರು ಬೆಂಡ್ ಆಗೋದಿಲ್ಲ, ಫರ್ಮ್ ಆಗಿ ನಿಲ್ಲತ್ತೆ. ಅದನ್ನು ಅವನೇನು ಮಾಡ್ತಾನೆ, ಅದರ ಮೇಲೆ ಏರಿ ಅದರ ಮೇಲೆ ತಾನು ನಡೀತಾನೆ, ಅಂದ್ರೆ ತನ್ನ ಪಾದಗಳಿಂದ ಅದನ್ನು ತುಳಿತಾನೆ, ಆ ಬಿದಿರನ್ನು ತುಳಿತಾನೆ, ಆ ಬಿದಿರಿಗೆ ಕಟ್ಟಿದ ಹಗ್ಗವನ್ನು ತುಳಿತಾನೆ. ಸೊ ಆ ಬಿದಿರಿನ ತಲೆ ಮೇಲೆ ಕೂತಂತ ಆಗತ್ತೆ, ಹೀಸ್ ಕ್ಲೈಂಬಿಂಗ್ ಆನ್ ದ ಟಾಪ್ ಆಫ್ ದಟ್ ಸ್ಟಿಕ್, ಆ ಬಿದಿರಿನ ಮೇಲೆ ಏರ್ತಾನೆ, ಆ ಬಿದಿರಿಗೆ ಕಾಲ್ ಹಾಕಿ ಏರ್ತಾನೆ, ಏರಿ ಅದರ ಅಲ್ಲಿ ಕಟ್ಟಿದ ಹಗ್ಗದ ಮೇಲೆ ನಡೀತಾನೆ. ಸೊ ಆ ಬಿದಿರನ್ನು ಮಸ್ತಕ ಅಂದ್ರೆ ತಲೆ, ಆ ಬಿದಿರು ಆ ವಂಶ ದೊಂಬ ಮಸ್ತಕಕ್ಕೆ ಏರುವ ಆ ಹಾಗೆ ಆ ಟೈಟ್ ರೋಪ್ ವಾಕರ್ ಅವನೇನು ಮಾಡ್ತಾನೆ, ಆ ಕಟ್ಟಿಗೆಯ ಮೇಲಕ್ಕೆ ತಲೆ ಮೇಲಕ್ಕೆ ಏರಿ ಆ ಹಗ್ಗದ ಮೇಲೆ ನಡೀತಾನವನು. ಸೊ ಹೀಗೆ ಯಾರಾದರೆ ನೆಟ್ಟಗೆ ನಿಲ್ಲೋದು ಅಂದ್ರೆ ವಿನಮ್ರ ಭಾವ ತೋರಿಸದೇ ಇರ್ತಾರೋ, ಅಂದ್ರೆ ನಾನೇ ಸರ್ವವು ಮಾಡುವವನು, ದೇವರನ್ನು ನನ್ನಿಂದ ದೇವರೇನು ಮಾಡಿಸ್ತಾ ಇಲ್ಲ, ದೇವರಂಬವನೇ ಇಲ್ಲ ಅಂದ ದೇವರನ್ನು ನಂಬೋದಿಲ್ಲ, ಇಲ್ಲ ದೇವರನ್ನು ನಂಬುತ್ತಾರೆ ಅದೇ ದೇವರೇನು ಮಾಡ್ತಾ ಇಲ್ಲ ನಾನೇ ಎಲ್ಲವನ್ನು ಮಾಡ್ತೀನಿ ಅಂತಾನೆ. ಅಂದ್ರೆ ದೇವರನ್ನು ತಿರಸ್ಕಾರ ಮಾಡಿ ಜ್ಞಾನವಿಲ್ಲದೆ ನಾನೇ ಎಲ್ಲವೂ ಮಾಡುವ ಸ್ವತಂತ್ರನು ಅನ್ನುವ ಭಾವನೆಯಿಂದ ಯಾರಾದ್ರೆ ನೆಟ್ಟಕ್ಕೆ ನಿಲ್ಲುತ್ತಾರೋ, ಅಂದ್ರೆ ಬಗ್ಗೋದಿಲ್ಲವೋ, ವಿನಮ್ರ ಭಾವವನ್ನು ತೋರಿಸುವುದಿಲ್ಲವೋ, ಭಕ್ತಿ ಭಾವವನ್ನು ತೋರಿಸುವುದಿಲ್ಲವೋ, ಅಂತಹ ವ್ಯಕ್ತಿಯನ್ನು ಅವನನ್ನು ಏನು ಮಾಡ್ತಾರೆ, ಅವನ ತಲೆ ಮೇಲೆ ಅಂದ್ರೆ ಅವನ್ನು ಜನಗಳು ಲೆಕ್ಕೆ ಮಾಡೋದಿಲ್ಲ, ದೇ ಜಸ್ಟ್ ಟ್ರಾಂಪಲ್ ಅಪಾನ್ ಹಿಮ್, ಅಂದ್ರೆ ಫಿಸಿಕಲ್ ಆಗಲ್ಲ ಫಿಗರ್ಟಿವ್ ಆಗಿ ಅವನ ತಲೆ ಮೇಲೆ ಏರ್ಕೂಡೋದಂದ್ರೆ ಏನು, ದೇ ಜಸ್ಟ್ ಇಗ್ನೋರ್ ಹಿಮ್, ದೇ ಜಸ್ಟ್ ವಾಕ್ ಓವರ್ ಅಂತೀವಲ್ಲ, ಹಾಗೆ ಅವನನ್ನು ಲೆಕ್ಕ ಮಾಡದೆ ನಡೆದೊಟ್ಟೋಗ್ತಾರೆ, ದೇ ಜಸ್ಟ್ ಇಗ್ನೋರ್ ಹಿಮ್, ಹಾಗಿರ್ತಾರೆ ಅಂತೇಳಿ. ಅಷ್ಟೇ ಅಲ್ಲದೆ ಅಂದ್ರೆ ಹೀ ಗೆಟ್ಸ್ ಎ ಬ್ಯಾಡ್ ಟ್ರೀಟ್ಮೆಂಟ್ ಫ್ರಮ್ ದ ಪೀಪಲ್ ಅಂಡ್ ಆಲ್ಸೋ ಬ್ಯಾಡ್ ಟ್ರೀಟ್ಮೆಂಟ್ ಫ್ರಮ್ ಪರಮಾತ್ಮ ಆಲ್ಸೋ. ಪರಮಾತ್ಮ ಏನು ಮಾಡ್ತಾನೆ ಅಂತಹ ಅವನನ್ನು, ಹಾಗಾದರೆ ಕಂಸಮದ್ದನ ಕಂಸನ ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ ದಾಸರಿಗೆ ಅಂದ್ರೆ ಬಗ್ಗಿರುವಂತಹ ಅವರು ಯಾರು, ದಾಸರು, ಯಾರಾದ್ರೆ ಬಗ್ಗಿರ್ತಾರೋ ದಾಸರಾಗಿರ್ತಾರೋ ಅಂತಹ ದಾಸರಿಗೆ ನಿಸ್ಸಂಶಯದಿ ವಂದಿಸ ದಾಸರನ್ನು ಪುರಿತಾನೆ. ಯಾರು ಬಗ್ಗೋದಿಲ್ಲವೋ ಅಂದ್ರೆ ಯಾರಾದ್ರೆ ದಾಸರಿಗೂ ನಮಸ್ಕಾರ ಮಾಡೋದಿಲ್ಲ, ಭಕ್ತರಿಗೂ ನಮಸ್ಕಾರ ಮಾಡೋದಿಲ್ಲ, ಹಾಗೆ ವಿನಮ್ರ ಭಾವವಿಲ್ಲದೆ ಇರುವಂತಹ ವ್ಯಕ್ತಿ ಇದ್ದರೆ ಅಂತಹ ವ್ಯಕ್ತಿಯನ್ನು ಕಂಸಮರ್ದನನಾದ ಶ್ರೀಕೃಷ್ಣ ಪರಮಾತ್ಮ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದು ಅಹಂಕರಿಸಿ ಭವಗುಣದಿಂದ ಬಂಧಿಸುವ. ಯಾರಾದರೆ ನಾನು ದೊಡ್ಡ ವಿದ್ವಾಂಸನು, ನಾನು ಯಾವ ದಾಸರಿಗೂ ನಮಸ್ಕಾರ ಮಾಡುವುದಿಲ್ಲ. ಇದು ನೋಡ್ರಿ, ಒಂದು ವಿಧವಾಗಿ ಇವರು ತಮ್ಮ ಪೂರ್ವ ವೃತ್ತಾಂತವನ್ನು ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಜಗನ್ನಾಥ ದಾಸರು ದೊಡ್ಡ ಜೀವ, ಆ ಕಾರಣದಿಂದ ಅವರು ವಿಜಯದಾಸರಿಗೆ ನಮಸ್ಕಾರ ಮಾಡದೇ ಇರುವಾಗ ಈ ಯೋಗ್ಯತೆ ಇರೋ ಜೀವ ಅಂತ ಹೇಳಿ ದೇವರೇನು ಮಾಡಿದ, ಅವರನ್ನು ಸ್ವಲ್ಪ ಕದಲಿಸಿಬಿಟ್ಟು ಆ ಅವ್ರ ಕಣ್ಣು ತೆರೆದು ಬಿಟ್ಟು ವಿಜಯದಾಸರ ಮಹಾತ್ಮ್ಯ ಅವರಿಗೆ ತಿಳಿಯುವಂತೆ ಮಾಡಿ ಅವರನ್ನು ರಕ್ಷಣೆ ಮಾಡಿದ. ಅದೇ ಕೆಟ್ಟ ವ್ಯಕ್ತಿ, ಅದಕ್ಕೆ ಏನು ಮಾಡಿದ್ರು, ಜಗನ್ನಾಥದಾಸರು ಬೊಗ್ಗಿದ್ದಾರೆ, ವಿಜಯದಾಸರ ಸಣ್ಣಗಳಿಗೆ ಎರಗುತ್ತಾರೆ, ಅವ್ರ ಪಾದಕ್ಕೆ ಎರಗುತ್ತಾರೆ. ಮೊದಲು ಸ್ವಲ್ಪ ಅವರು ಆ ಪ್ರಾರಬ್ಧ ಕರ್ಮದಿಂದ ಅವರನ್ನು ಸ್ವಲ್ಪ ತಿರಸ್ಕಾರ ಮಾಡಿದ್ರು, ಆ ಪ್ರಾರಬ್ಧ ಕರ್ಮ ಮುಗಿದ ನಂತರ ಅವರು ಬಗ್ಗಿ ಅವರಿಗೆ ವಿನಮ್ರರಾಗ್ತಾರೆ. ಆ ಕಾರಣದಿಂದ ಅವ್ರು ಹೇಳ್ತಾರೆ, ದಾಸರಿಗೆ ಬಗ್ಗಬೇಕು, ನಾನು ವಿದ್ವಾಂಸ ಅಂತ ಅಹಂಕಾರ ಮಾಡಬಾರದು. ಹಾಗೆ ಅಹಂಕಾರ ಮಾಡಿದ್ರೆ ಅವನು ಯೋಗ್ಯ ಜೀವನ ಅಲ್ಲದೆ, ಈಗ ಜಗನ್ನಾಥದಾಸರ ಸ್ಥಾನದಲ್ಲಿ ಯೋಗ್ಯ ಜೀವ ಇಲ್ಲದೇ ಇದ್ದರೆ, ಯಾರೋ ಒಂದು ದುಷ್ಟ ಜೀವ ಇದ್ದಿದ್ದರೆ ದೇವರು ಅವನನ್ನು ರಕ್ಷಣೆ ಮಾಡಲಿಲ್ಲ. ಯಾಕಂದ್ರೆ ಅವನು ದುಷ್ಟ ಜೀವ ಸ್ವಭಾವತಃ ಅವನು ಬಗ್ಗವನಲ್ಲ. ಸೊ ಜಗನ್ನಾಥದಾಸರು ಸ್ವಭಾವತಃ ಅವರು ಆ ಪಲ್ಲಕ್ಕಿಯ ಕಟ್ಟಿಗೆಯಂತೆ ಇರುವವರು, ಅವರು ಬಗ್ಗುತ್ತಾರೆ. ಅವರು ವಿಜಯದಾಸರನ್ನು ಸ್ವಲ್ಪ ತಿರಸ್ಕಾರ ಮಾಡಿದ್ರು, ಅದು ತಾತ್ಕಾಲಿಕ ಟೆಂಪರರಿ, ಇಮ್ಮಿಡಿಯೇಟ್ ಆಗಿ ಅವರು ಬಗ್ಗಿದ್ದಾರೆ, ವಿಜಯದಾಸರ ಪಾದಗಳಿಗೆ ಎರಗಿದ್ದಾರೆ. ಆ ಕಾರಣದಿಂದ ಭಗವಂತ ಜಗನ್ನಾಥದಾಸರನ್ನು ಪೊರೆದಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಹಾಗೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾನೆ ಭಗವಂತ, ಬಗ್ಗಿದರೆ, ವಿನಮ್ರ ಭಾವದಿಂದ ಇದ್ದರೆ. ಯಾರಾದರೆ ಬಗ್ಗದೇ ಇರ್ತಾರೋ, ನಾನು ವಿದ್ವಾಂಸನು ಅಂತ ಅಹಂಕಾರದಿಂದ ಇರ್ತಾರೋ, ದಾಸರಿಗೆ ನಮಸ್ಕಾರ ಮಾಡೋದಿಲ್ಲ, ದಾಸರಿಗೆ ಯಾವತ್ತೂ ಒಂದು ಗೌರವವನ್ನು, ಗೌರವ ಭಾವವನ್ನು ಸಲ್ಲಿಸುವುದಿಲ್ಲ, ಗೌರವವನ್ನು ಕೊಡುವುದಿಲ್ಲ, ಅಂತಹ ವ್ಯಕ್ತಿಯನ್ನು ಭಗವಂತ ಏನು ಮಾಡ್ತಾನೆ, ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಮಸ್ಕಾರ ಮಾಡದೆ ನಾ ವಿದ್ವಾಂಸನು ಎಂದು ಅಹಂಕರಿಸಿ, ನಾನು ದೊಡ್ಡ ವಿದ್ವಾಂಸನೆಂದು ಅಹಂಕಾರವನ್ನು ತೋರಿದರೆ ಮಾಡಿದರೆ ಭವಗುಣದಿಂದ ಬಂಧಿಸುವ ಅಂತಹ ವ್ಯಕ್ತಿಯನ್ನು ಭವಗುಣದಿಂದ, ಭವ ಅಂದ್ರೆ ಸಂಸಾರ, ಗುಣ ಅಂದ್ರೆ ಹಗ್ಗ, ಸಂಸಾರವೆನ್ನುವ ಹಗ್ಗದಿಂದ ಕಟ್ಟಿ ಹಾಕ್ತಾನೆ. ಹಾಗೆ ಆದ್ರೆ ಆ ಡೊಂಬ ಆ ಬಿದಿರಿಗೆ ಹಗ್ಗವನ್ನು ಕಟ್ಟಿ ಅದರ ಮೇಲೆ ನಡೀತಾನೋ, ಹಾಗೆ ಭಗವಂತ ಇಂತಹ ಅಹಂಕಾರದಿಂದ ಕೂಡಿದ ವ್ಯಕ್ತಿಯ ಅವನನ್ನು ಹಗ್ಗದಿಂದ ಕಟ್ತಾನೆ, ಅಂದ್ರೆ ಸಂಸಾರವೆನ್ನುವ ಹಗ್ಗದಿಂದ ಕಟ್ಟಿ ಹಾಕಿ ಎಲ್ಲ ಜನರು ಅವನ ಮೇಲೆ ನಡೆಯುವಂತೆ ಮಾಡ್ತಾನೆ, ಅವರನ್ನು ಕಳೆಗೆ ತಳ್ಳುತ್ತಾನೆ, ಅವರನ್ನು ಇನ್ನೂ ಅಧಸ್ಥಿತಿಗೆ ಕಳಿಸ್ತಾನೆ ಭಗವಂತ ಅಂಥೇಳಿ. ಈ ಕಾರಣದಿಂದ ನಾವು ವಿನಮ್ರ ಭಾವವನ್ನು ತೋರಿಸಿರಬೇಕು, ಬಗ್ಗಿರಬೇಕು, ದಾಸರಿಗೆ ಬಗ್ಗಿರಬೇಕು, ಭಗವಂತನಿಗೂ ಬಗ್ಗಿರಬೇಕು, ಭಕ್ತರಿಗೂ ಬಗ್ಗಿರಬೇಕು. ಯಾರಾದರೆ ಹೀಗೆ ಭಗವಂತನಿಗೆ, ಭಗವದ್ದಾಸರಿಗೆ, ಭಗವದ್ಭಕ್ತರಿಗೆ ಬಗ್ಗಿ ಇರ್ತಾರೋ, ನಮಸ್ಕಾರ ಮಾಡ್ತಾ ಇರ್ತಾರೋ ಅಂತವರನ್ನು ಭಗವಂತ ಪುರಿತಾನೆ. ಯಾರು ಬಗ್ಗದೆ ಬಾಗದೆ ನಮಸ್ಕಾರ ಮಾಡದೆ ವಿನಮ್ರ ಭಾವವಿಲ್ಲದೆ ಇರ್ತಾರೋ ಅಂತಹ ವ್ಯಕ್ತಿಗಳನ್ನು ಭಗವಂತ ಸಂಸಾರದ ಅನ್ನುವ ಹಗ್ಗದಿಂದ ಕಟ್ಟಿ ಹಾಕ್ತಾನೆ ಅಂತ ಹೇಳಿ ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ. ಗುಣ ಅನ್ನುವ ಶಬ್ದಕ್ಕೆ ಹಗ್ಗ, ಇಲ್ಲಿ ಭವಗುಣದಿಂದ ಸಂಸಾರ ಗುಣ ಅಂದ್ರೆ ಸಂಸಾರ ಸ್ವಭಾವದಿಂದ ಕಟ್ಟಿ ಹಾಕ್ತಾನೆ. ಒಂದು ಆ ಹಗ್ಗ ಸಂಸಾರ ಅನ್ನುವ ಹಗ್ಗದಿಂದ ಕಟ್ಟ ಗುಣಗಳು, ಈ ಹಗ್ಗಗಳು ಇನ್ನೇನು, ಸತ್ವರದ ತಮೋ ಗುಣಗಳು ಕೂಡ ಹಗ್ಗಗಳಿದ್ದಂತೆ. ಸತ್ವರದ ತಮೋ ಗುಣಗಳಿಗೆ ಅವನು ಬಲಿಯಾಗಿದ್ದಾನೆ ಅಂದ್ರೆ ಆ ಸತ್ವರದ ತಮೋ ಗುಣಗಳಿಂದ ಭಗವಂತ ಏನು ಮಾಡ್ತಾನೆ, ಅವನನ್ನು ಕಟ್ಟಿ ಹಾಕ್ತಾನೆ. ಕಟ್ಟಿ ಹಾಕಿ ಆ ಹಗ್ಗಗಳಂತೆ ಆ ಗುಣಗಳನ್ನು ಉಪಯೋಗಿಸಿ ಅವನನ್ನು ಇನ್ನೂ ಇನ್ನೂ ಕಳೆಗೆ ಹೋಗುವಂತೆ ಮಾಡಿ ಭಗವಂತ ಭಕ್ತರನ್ನು ಕಾಪಾಡ್ತಾನೆ. ಭಕ್ತರಾಗದೆ ವಿನಮ್ರ ಭಾವ ಇಲ್ಲದೆ ಇರುವವರಿಗೆ ಶಿಕ್ಷೆಯನ್ನು ಕೊಡ್ತಾನೆ, ಅವರಿಗೆ ಅವರು ಸೇರಬೇಕಾಗಿದ್ದ ಗಮ್ಯಸ್ಥಾನಕ್ಕೆ ಅವರವರನ್ನು ಸೇರಿಸ್ತಾನೆ ಅಂತೇಳಿ ಇಲ್ಲಿ ಜಗನ್ನಾಥದಾಸರು 20ನೇ ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 21ನೇ ಪದ್ಯದಲ್ಲಿ ಜ್ಯೋತಿರೂಪಗೆ ಪ್ರತಿಮೆಗಳು ಸಾಂಕೇತಿಕಾರೋಪಿತ ಸುಪೌರುಷ ಧಾತು ಸಪ್ತಕ ಧೈರ್ಯ ಸೌರ್ಯ. ಇದಕ್ಕೆ ಮುಂಚೆ ಒಂದ್ಸಾರ ಪದ್ಯವನ್ನು, ಮುಂದಿನ ಪದ್ಯ ಓದ್ಬಿಡೋಣ ಒಂದ್ಸಾರಿ. ವಂಶಭಾಗಗಳು ಬೆಳೆಯ ಕಂಡು ನರಾಂಶದಲ್ಲಿ ಶೋಭಿಪುದು ಭಾಗದ ವಂಶಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿಂದ ಬಂಧಿಸುವ. ಹೇಳದೆ ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ 21ನೇ ಪದ್ಯದಲ್ಲಿ ಜ್ಯೋತಿರೂಪಗೆ ಪ್ರತಿಮೆಗಳು ಸಾಂಕೇತಿಕಾರೋಪಿತ ಸುಪೌರುಷ ಧಾತು ಸಪ್ತಕ ಧೈರ್ಯ ಶೌರ್ಯ ಔದಾರ್ಯ ಚಾತುರ್ಯ ಮಾತು ಮಾನ ಮಹತ್ವ ಸಹನ ಸುನೀತಿ ನಿರ್ಮಲ ದೇಶ ಬ್ರಾಹ್ಮಣ ಭೂತ ಪಂಚಕ ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ ಅಂತ ಹೇಳಿ ಪರಮಾತ್ಮನಿಗೆ ಅಧಿಷ್ಠಾನಗಳಾದಂತಹ ಪ್ರತಿಮಾ ಸ್ಥಾನಗಳು ಅದನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಜ್ಯೋತಿರೂಪ ಅಂತ ಭಗವಂತನನ್ನು ಕರೆಯುವುದು, ಅವನು ಜ್ಯೋತಿ, ಪ್ರಕಾಶ ರೂಪನಾಗಿದ್ದಾನೆ ಭಗವಂತ. ಎಂತಹವನು ಅವನು? ಪ್ರಕಾಶ ರೂಪ, ಜ್ಯೋತಿರೂಪ. ಸೊ ಜ್ಯೋತಿರೂಪನಾದಂತಹ ಭಗವಂತನಿಗೆ, ಜ್ಯೋತಿರೂಪ ಭಗವಂತ, ಪ್ರಕಾಶ ರೂಪ ಜ್ಞಾನ ಸ್ವರೂಪನಾದಂತಹ ಪರಮಾತ್ಮನಿಗೆ, ಭಗವಂತನಿಗೆ ಪ್ರತಿಮೆಗಳು, ಪ್ರತಿಮೆಗಳ ಅಂದ್ರೆ ಅವನನ್ನು ನಾವು ಯಾವ ಸನ್ನಿಧಾನಗಳಲ್ಲಿ ನೋಡಬಹುದು ಅಂತೇಳಿ, ಪ್ರತಿಮೆಗಳ ಅವನಿಗೆ ಪ್ರತಿಮೆಗಳಾಗಿರುವಂತಹದ್ದು ಸಾಂಕೇತಿಕ ಪ್ರತಿಮೆಗಳು ಅವು. ಸೊ ಪ್ರತಿಮೆಗಳು ಸಾಂಕೇತಿಕ ಪ್ರತಿಮೆಗಳವೇನು? ಆರೋಪಿತ ಸುಪೌರುಷ ಧಾತು ಸಪ್ತಕ. ಆರೋಪಿತ ಅಂದ್ರೆ ಆರೋಪಿತ ಅಂದ್ರೆ ಆರೋಪಣ ಮಾಡುವುದಂದ್ರೆ ಈಗ ಮುತ್ತಿನ ಚಿಪ್ಪು ಬೆಳ್ಳಿ ಅಂತ ಹೇಳಿದಾಗ ಅದೇ ಆರೋಪ ಅಂತ ಹೇಳ್ತಾರೆ ಅಲ್ಲಿ ಅವರು. ಅದನ್ನು ಅದ್ವೈತಿಗಳು ಹೇಳುವಾಗ ಅದು ಮಾಯಾ ಅಂತ ಹೇಳಿದ್ರೆ ಅಲ್ಲಿ ಆರೋಪವಾಗಿದೆ ಈ ಜಗತ್ತು ಕೂಡ, ಇದು ಮಿಥ್ಯಾರೂಪವಾದ ಜಗತ್ತು. ಇಲ್ಲಿ ಆರೋಪವಾಗಿ ಭಗವಂತ ಆರೋಪವಾಗಿದೆ ಅಂದ್ರೆ ಸೂಪರ್ ಇಂಪೊಸಿಷನ್ ಅಂತೀವಲ್ಲ, ಆರೋಪ ಅನ್ನೋದು ಸೂಪರ್ ಇಂಪೊಸಿಷನ್ ಅಂತೀವಿ. ಸೊ ಸೂಪರ್ ಇಂಪೋಸ್ ಮಾಡುವುದು. ಸೊ ಇಲ್ಲಿ ಆರೋಪಿತದಿಂದ ಅಂದ್ರೆ ಸೂಪರ್ ಇಂಪೋಸ್ ಆಗಿರುವಂತಹದ್ದು ಸಾಂಕೇತಿಕ. ಸೊ ಸೂಪರ್ ಇಂಪೋಸ್ ಆಗಿದೆ ಅಂತ ಹೇಳಿ ಇಲ್ಲಿ, ಆದ್ರೆ ಇಲ್ಲಿ ಆರೋಪ ಅನ್ನೋದು ಆ ಅರ್ಥದಲ್ಲಿ ಮಿಥ್ಯಾ ಅನ್ನೋ ಅರ್ಥದಲ್ಲಿ ಬರ್ತದೆ. ಆರೋಪ ಅಂತ ಹೇಳಿದ್ರೆ ಭಗವಂತ ಅಲ್ಲಿ ತಾನು ಸಾಂಕೇತಿಕವಾಗಿ ಇರುವ ಆ ಸ್ಥಾನಗಳಲ್ಲಿ ತಾನಲ್ಲಿ ಭಗವಂತ ಇರ್ತಾನೆ ಅಂತ ಹೇಳಿ. ಹೇಗಿರ್ತಾನೆ? ಸಾಂಕೇತಿಕಗಳಾಗಿರುವಂತಹ ಅವರು ಸುಪೌರುಷ ಅಂದ್ರೆ ನಿರ್ದಿಷ್ಟವಾದಂತಹ ವೇದವ್ಯಾಸ ಪೌರುಷೇಯವಾದ ಪುರಾಣಗಳು. ಸುಪೌರುಷ ಒಂದು, ಅಪೌರುಷ ಸುಪೌರುಷ. ಸುಪೌರುಷ ಅಂದ್ರೆ ಈಗ ಗ್ರಂಥಗಳು ಅಪೌರುಷೇಯರು, ವೇದಗಳು ಅಪೌರುಷ ಅಂದ್ರೆ ಯಾರು ರಚನೆ ಅನಾಥರ್ಡ್ ಅನ್ನುವುದಕ್ಕೆ ಅಪೌರುಷೇಯ ಅಪೌರುಷ ಅಂತ ಕರೀತಾರೆ. ಸುಪೌರುಷ ಆಥರ್ಡ್ ಬೈ ದ ನಾಲೆಡ್ಜಬಲ್ ಒನ್ಸ್, ಪರಮಾತ್ಮ ವೇದವ್ಯಾಸರಿಂದ ರಚಿತವಾಗಿದ್ದು, ಇಲ್ಲ ಅದಾದ ಮೇಲೆ ಬಂದಂತಹ ವ್ಯಾಖ್ಯಾನಕಾರರು ಮಧ್ವಾಚಾರ್ಯರು ಅಂತಹ ಗುರು ಪರಂಪರೆಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡುವಂತಹವರು, ಅಂತಹ ಸಜ್ಜನರಿಂದ ಜ್ಞಾನಿಗಳಿಂದ ರಚಿತವಾಗಿರುವಂತಹ ಗ್ರಂಥಗಳು ಸುಪೌರುಷ ಗ್ರಂಥಗಳು. ಅಂದ್ರೆ ಪೌರುಷೇಯವಾದ ಗ್ರಂಥಗಳಲ್ಲಿ ದೋಷವಿಲ್ಲದೆ ಇರುವಂತಹದ್ದು, ಅಂದ್ರೆ ಜ್ಞಾನಿಗಳು ರಚನೆ ಮಾಡಿದ್ರೆ ದೋಷವಿರುವುದಿಲ್ಲ. ಅದಕ್ಕೆ ಸುಪೌರುಷ ಅಂತೇಳಿ. ಅಂದ್ರೆ ನಿರ್ದಿಷ್ಟವಾದಂತಹ ವೇದವ್ಯಾಸ ದೇವರಿಂದ ಹಾಗೆ ಜ್ಞಾನಿಗಳಿಂದ ರಚಿತವಾದಂತಹ ಪೌರುಷೇಯವಾದ ಪುರಾಣಗಳು, ಅದರ ವ್ಯಾಖ್ಯಾನಗಳು, ಅವೆಲ್ಲವನ್ನು ನಾವು ತಗೋಬೇಕು. ಸೊ ಧಾತು ಸಪ್ತಕ, ಧಾತು ಸಪ್ತಕ ಅಂತ ಹೇಳಿದ್ರೆ ನಾವು ನಮ್ಮ ಚರ್ಮ ಮಾಂಸ ಎಲುಬು ಇವೆಲ್ಲ ಮಜ್ಜ ಇವೆಲ್ಲವೂ ಕೂಡ ಧಾತು ಸಪ್ತಕ. ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಏಳು ಧಾತು ಪದಾರ್ಥಗಳು ಯಾವ್ದಿದೋ ಅದು ರಕ್ತ ಮಾಂಸ ಚರ್ಮ ಇವೆಲ್ಲವೂ. ಸೊ ಎಲುಬುಗಳು, ಎಲುಬು ಒಳಗೆ ಇರುವಂತಹ ಮಜ್ಜ ಇವೆಲ್ಲವೂ ಕೂಡ ಧಾತು ಸಪ್ತಕ. ಏಳು ಚರ್ಮಗಳ ಮೊದಲಾದಂತಹ ಯಾವ್ದಿದೋ ಆ ಧಾತುಗಳಿಂದ ಯುಕ್ತವಾದಂತಹ ಸ್ಥೂಲ ಶರೀರ, ಅದಾದ ಮೇಲೆ ಮಹತ್ತತ್ವ. ನಾವು ಗೀತೆಯಲ್ಲಿ ಮಾಡ್ತಾ ಬಂದಿದ್ವಿ, ಗೀತೆಯಲ್ಲಿ ಕೂಡ ಮಾಡುವಾಗ ಅಷ್ಟವಿಧ ಪ್ರಕೃತಿ ಅಂತ ಹೇಳಿ, ಅಷ್ಟಧ ನವಧ ಅಂತೇಳಿ ಎಂಟು ವಿಧವಾದದ್ದು, ಒಂಬತ್ತು ಅಂತ ಹೇಳಿ ಹೀಗಿರುವಂತಹ ಪ್ರಕೃತಿ. ಸೊ ಪ್ರಕೃತಿಯ ಶಕ್ತಿಗಳು ಪಂಚಮಹಾಭೂತಗಳಾಗಲಿ, ಈ ಧಾತು ಸಪ್ತಕಗಳಾಗಲಿ, ಇಲ್ಲ ಮಹತ್ತತ್ವ ಆಗಲಿ. ಮಹತ್ವ ಅಂದ್ರೆ ಅವ್ಯಕ್ತ ತತ್ವ ಆರಂಭ ಮಾಡಿ ಅವ್ಯಕ್ತ ತತ್ವ, ಮಹತ್ತತ್ವ ಅಹಂಕಾರ ತತ್ವ, ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ ಭಗವಂತ ಸೃಷ್ಟಿ ಮಾಡ್ತಾನೆ. ಇಷ್ಟುವರೆಗಿರುವಂತಹ ತತ್ವತ್ರಯಗಳು, ಸೊ ಅವ್ಯಕ್ತ ಮಹತ್ ಅಹಂಕಾರ ಅನ್ನುವ ಮೂರು ತತ್ವತ್ರಯಗಳಂತ ಕರೀತಾರೆ. ಅಂತಹ ಮೂರು ತತ್ವಗಳು ಅದಾದ ಮೇಲೆ ಧಾತು ಸಪ್ತಕ, ಅದಾದ ಮೇಲೆ ಬುದ್ಧಿ ಮೊದಲಾದ. ಸೊ ಇಲ್ಲಿ ಬುದ್ಧಿ ಮೊದಲಾದಂತಹ ಮನೋವೃತ್ತಿಗಳು ಯಾವ್ದಿದೋ ಅವು ಕೂಡ ಭಗವಂತನ ಅಧಿಷ್ಠಾನಗಳಾಗಿವೆ. ಸೊ ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಈ ವಿಧವಾಗಿ ಹತ್ತು ಇಂದ್ರಿಯಗಳು, ಅದಾದ ಮೇಲೆ ಪಂಚಭೂತಗಳು, ಭೂತ ಪಂಚಕ ಇಲ್ಲ ಪಂಚಭೂತಗಳು, ಪೃಥ್ವಿ ಆಪಸ್ಸು ತೇಜೋ ವಾಯು ಆಕಾಶ ಅನ್ನುವ ಪಂಚಭೂತಗಳು, ಅದರ ವಿಧವಾಗಿ ತನ್ಮಾತ್ರೆಗಳು, ಆ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಶಬ್ದ ಸ್ಪರ್ಶ ರಸ ರೂಪ ಅನ್ನುವ ತನ್ಮಾತ್ರೆಗಳು, ಈ ವಿಧವಾಗಿ ಇರುವಂತಹದ್ದು. ಅದಾದ ಮೇಲೆ ಧೈರ್ಯ, ಧೈರ್ಯದಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಧೈರ್ಯ ಮನೋಧರ್ಮವಾದಂತಹ ಧೈರ್ಯ, ಶೌರ್ಯ, ಪರಾಕ್ರಮ, ಔದಾರ್ಯ. ಔದಾರ್ಯ ಅಂದ್ರೆ ಉದಾರವಾಗಿ ದಾನ ಮಾಡುವುದರಲ್ಲಿ ದಾತೃತ್ವ ಅಂತೀವಿ, ಲಿಬರಲ್ ಜನರಾಸಿಟಿ ಅಂತ, ಅದು ಔದಾರ್ಯ, ಶೌರ್ಯ, ಪರಾಕ್ರಮ. ಅದೇ ವಿಧವಾಗಿ ಚಾತುರ್ಯ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್, ಬುದ್ಧಿ ಚಾತುರ್ಯ ಅಂತೀವಿ, ಬುದ್ಧಿ ಕುಶಲತೆ, ಮಾತುಗಳು ಲೋಕಕ್ಕೆ ಸಮ್ಮತವಾಗಿರುವಂತಹ, ಎಲ್ಲರಿಗೂ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಒಳ್ಳೆ ವಚನಗಳು, ಮಾನ ಗೌರವ ಸಹನ ಶಮದಮಾದಿ ಸಂಪತ್ತುಗಳು, ನಾವು ಸಹನ ಮಾಡುವ ಶಕ್ತಿ, ಇದೆಲ್ಲರೂ ಕೂಡ ಭಗವಂತನ ಆವಾಸ ಸ್ಥಾನಗಳು, ಅಧಿಷ್ಠಾನವಾಗಿರುವಂತಹದ್ದು ಅಂತ ಹೇಳಿ. ಸುನೀತಿ, ವೇದ ಶಾಸ್ತ್ರಗಳಿಗೆ ಅನುಸಾರವಾಗಿರುವಂತಹ ಒಳ್ಳೆ ನೀತಿಯ, ಗುಡ್ ಮಾರಲ್ಸ್ ಅಂತೀವಲ್ಲ, ಅಂತಹ ನೀತಿ, ಎಥಿಕಲ್ ಬಿಹೇವಿಯರ್, ಸಮೀಚೀನವಾಗಿರುವಂತಹ ನೀತಿ ಅಂತೇಳಿ. ನಿರ್ಮಲವಾದಂತಹ ದೇಶ, ಸೊ ಇವೆಲ್ಲವೂ ಕೂಡ. ಸೊ ಜ್ಯೋತಿ ರೂಪಗೆ ಪ್ರತಿಮೆಗಳು, ಸಾಂಕೇತಿಕ ಆರೋಪಿತ, ಸುಪೌರುಷ, ಧಾತು ಸಪ್ತಕ, ಧೈರ್ಯ, ಶೌರ್ಯ, ಔದಾರ್ಯ, ಚಾತುರ್ಯ, ಮಾತು, ಮಾನ, ಮಹತ್ವ, ಸಹನ, ಸಹನ ಸಹನ ಶಕ್ತಿ ಟಾಲರೆನ್ಸ್, ಸುನೀತಿ, ನಿರ್ಮಲ ದೇಶ, ಬ್ರಾಹ್ಮಣ, ಭೂತ ಪಂಚಕ, ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ, ಇವೆಲ್ಲವೂ ಅವನ ಸ್ಥಾನಗಳಾಗಿವೆ ಅಂತ ಹೇಳಿ ಭಗವಂತನ ನಾವು ಇವೆಲ್ಲದರಲ್ಲಿಯೂ ಕಾಣಬಹುದು. ಅಂದ್ರೆ ಭಗವಂತನನ್ನು ಈ ಅಧಿಷ್ಠಾನಗಳಲ್ಲಿ ನಾವು ನೋಡಬೇಕು ಅಂತೇಳಿ. ಬ್ರಾಹ್ಮಣ, ಬ್ರಹ್ಮಜ್ಞಾನಿಯಾದಂತಹ ಬ್ರಾಹ್ಮಣ ಮೊದಲಾದ, ಸೊ ಈ ವಿಧವಾಗಿ ಇಂತಹ ಇವುಗಳ ಇದೇ ವಿಧವಾಗಿ ಅಂದ್ರೆ ಇಷ್ಟೇ ಅಲ್ಲ, ಇವು ಭಗವಂತನ ಸಾಂಕೇತಿಕ ಸ್ಥಾನಗಳಂತ ಕರೀತಿದ್ದ, ಅಂದ್ರೆ ಸಿಂಬಾಲಿಕ್. ಹೀಗೆ ಯಾವುದು ಯಾವುದು ಪ್ರಪಂಚದಲ್ಲಿ ಒಳ್ಳೇದಿರುತ್ತೋ ಆ ಎಲ್ಲ ಒಳ್ಳೆ ವಸ್ತುಗಳಲ್ಲಿ, ಅಂದ್ರೆ ಕೆಟ್ಟ ವಸ್ತುಗಳಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ, ಭಗವಂತನ ವ್ಯಾಪ್ತಿ ಇರುತ್ತೆ. ವ್ಯಾಪ್ತಿ ಬೇರೆ, ಸನ್ನಿಧಾನ ಬೇರೆ. ನಾವು ಮೊದಲು ನೋಡಿದಂತೆ ಹರಿಕಥಾಮೃತ ಬಿಗಿನಿಂಗ್ ನಲ್ಲಿ ವ್ಯಾಪ್ತಿ, ಸನ್ನಿಧಾನ, ವಿಭೂತಿ, ಇವು ಮೂರನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಭಗವಂತ ಸರ್ವವ್ಯಾಪ್ತ, ಎಲ್ಲ ಕಡೆ ಭಗವಂತ ಇದ್ದಾನೆ. ಆದ್ರೆ ಭಗವಂತನ ಸನ್ನಿಧಾನ ಒಳ್ಳೆ ವಸ್ತುಗಳಲ್ಲಿ ಯಾವುದು ಪೂಜಾರ್ಹವು, ಗೌರವಾರ್ಹವು, ಮಾನನೀಯವಾಗಿದೋ ಅವೆಲ್ಲವೂ ಕೂಡ ಸನ್ನಿಧಾನ ಭಗವಂತನ ಅಂದ್ರೆ ಅಲ್ಲಿ ಭಗವಂತ ಚೆನ್ನಾಗಿ ಒಲಿಯುವ ರೂಪದಲ್ಲಿ ನೆಲೆಸಿರ್ತಾನೆ, ಅದು ಸನ್ನಿಧಾನ. ವಿಭೂತಿ ಅಂತ ಹೇಳಿದ್ರೆ ಭಗವಂತನ ವಿಶೇಷ ಐಶ್ವರ್ಯ, ಯಾರು ಯಾರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿ ನಿಂತು ಭಗವಂತ ಅವರಿಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡ್ತಾನೆ, ಅದು ಭಗವಂತನ ವಿಭೂತಿ. ಸೊ ಭಗವಂತ ಯಾರಲ್ಲಿ ಎಷ್ಟೆಷ್ಟು ಅವರಿಗೆ ಶಕ್ತಿಯನ್ನು ಕೊಡಬೇಕೋ ಅವರ ಯೋಗ್ಯತಾನ ಕೊಡುವುದು, ಅದು ವಿಭೂತಿ ಅಂತ ಹೇಳಿ ಹೀಗೆ. ಸೊ ಇಲ್ಲಿ ಹೇಳ್ತಾ ಇರೋದು ಸನ್ನಿಧಾನಾರ್ಹವಾದಂತಹ ಭಗವಂತನ ಸ್ಥಾನಗಳನ್ನು ಇಲ್ಲಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಭಗವಂತ ಎಲ್ಲ ಕಡೆ ವ್ಯಾಪ್ತವ್ಯ ಆಗಿರುವಾಗ ಇವು ಮಾತ್ರ ಯಾಕೆ ಪ್ರತಿಮೆಗಳಂತ ಕರ್ತೀವಿ ಅಂತ ಹೇಳಿದ್ರೆ, ಇವುಗಳಲ್ಲಿದ್ದು ಭಗವಂತ ಒಲಿತಾನಾದ ಕಾರಣದಿಂದ ಇವುಗಳನ್ನು ಪ್ರತಿಮೆಗಳಂತ ಕರೆದಿದ್ದಾರೆ. ಅಂದ್ರೆ ಇವೆಲ್ಲವೂ ಕೂಡ ಭಗವಂತನ ಸನ್ನಿಧಾನ ಚೆನ್ನಾಗಿ ಇರುವಂತಹ ಸ್ಥಾನಗಳಾಗಿವೆ ಅಂತ ಹೇಳಿ ಅದರ ಲಿಸ್ಟ್ ಅನ್ನು ಹೇಳಿದ್ದಾರೆ. ಸಹಿತವಾಗಿ ನೀತಿ, ನಿರ್ಮಲ ದೇಶ, ಬ್ರಾಹ್ಮಣ, ಭೂತ ಪಂಚಕ, ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ, ಮೊದಲಾದ ಇಂದ್ರಿಯಗಳು ಇವೆಲ್ಲವೂ ಕೂಡ ಭಗವಂತನ ಸ್ಥಾನಗಳು, ಭಗವಂತನ ಪ್ರತಿಮೆಗಳು, ಭಗವಂತನ ಇದ್ದು ಒಲಿಯುವಂತಹ ಪದಾರ್ಥಗಳು ಅಂತೇಳಿ ಇದು ಸಮಸ್ತ ಸೃಷ್ಟಿಯಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಸ್ಥಾನಗಳನ್ನು ಇಲ್ಲಿ ನಮಗೆ ಲಿಸ್ಟ್ ಮಾಡಿ ಹೇಳಿದ್ದಾರೆ. ಈ ವಿಧವಾಗಿ ಇಲ್ಲಿಗೆ ನಾವು ಪ್ರಶ್ನೆಗಳಿಗಾಗಿ ನಾನು ಸ್ವಲ್ಪ ಟೈಮ್ ಬಿಟ್ಟು ಇಲ್ಲಿಗೆ ಇವತ್ತು ನಿಲ್ಲಿಸ್ತಾ ಇದ್ದೀನಿ. ನಾಳೆ ಗೀತೆ ಇರುತ್ತೆ. ಇವತ್ತು ಇದೇ ಹರಿಕಥಾಂಸಾರ ಮಾತ್ರವೇ ಅಲ್ಲ, ಬೇರೆ ಕೂಡ ನೀವು ಹೇಳಬಹುದು ಏನಾದರೂ ಖುಷಿ.